ಎಂದೆಂದೂ ಸಬ್ಸ್ಟಿಟ್ಯೂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೂಲ ಮೂಲನೇ, ಅನುವಾದ ಅನುವಾದನೇ. ಆದ್ದರಿಂದ ಮಾತಾ, ಮತ್ತೆ ಪಿತಾವಹ, ನಾನು ಪಿತಾವಹ ಅಂತ ಪರಮಾತ್ಮ ಹೇಳುತ್ತಾನೆ. ವೇದ್ಯಂ ಪವಿತ್ರ ಓಂಕಾರ ರುಕ್ಸಾಮ ಯಜುರೇ ವಚ. ಇನ್ನು ಸ್ವಾರಸ್ಯ ಆದರೆ ಮಧ್ವಾಚಾರ್ಯರು ಇದಕ್ಕೆ ಬಹಳ ಬಹಳ ವಿಶೇಷ ಅರ್ಥವನ್ನು ಬರೀತಾರೆ. ಪರಮಾತ್ಮನ ಈ ಪದಗಳೆಲ್ಲ ಪರಮಾತ್ಮನ ಹೇಳುತ್ತೆ ಅಂತ ಹೇಳ್ತಾರೆ. ಮತ್ತೆ ಯಜ್ಞ ಅಂದ್ರೆ ನಾರಾಯಣ ಅಂತ ಹೇಗೆ ಆಚಾರ್ಯರು ತೋರಿಸ್ತಾರೆ. ರುಕ್ ಅಂದ್ರೆ ನಾರಾಯಣ, ಯಜುರ್ ಅಂದ್ರೆ ನಾರಾಯಣ, ಆಜ್ಯಂ ಅಂದ್ರೆ ನಾರಾಯಣ, ಹವಿಹಿ ಅಂದ್ರೆ ನಾರಾಯಣ, ಸ್ವತಃ ಅಂದ್ರೆ ನಾರಾಯಣ, ಮಂತ್ರ ಅಂದ್ರೆ ನಾರಾಯಣ. ಅದು ಹೇಗೆ? ಅದು ನಿರುಕ್ತಿಯನ್ನು ಕೊಡೋಣ. ಎಟಿಮಾಲಜಿ ಕೋಟ್ ಮಾಡ್ತಾರೆ ಆಚಾರ್ಯ. ಅದು ನೋಡ್ಬೇಕು, ಆ ಗೀತಾ ಭಾಷೆ ಗೀತಾ ತಾತ್ಪರ್ಯ ನೋಡಬೇಕು. ಆ ದೃಷ್ಟಿಯಿಂದ ಗೀತೆಯನ್ನು ಕಂಡವರೇ ಇಲ್ಲ. ಫಸ್ಟ್ ಟೈಮ್ ಅದನ್ನು ತೋರಿಸ್ತಾರೆ. ಮಂತ್ರ ನಾರಾಯಣ ಹೇಗೆ? ಮಾನಾತ್ ಮಾನಾತ್ ಪ್ರಾಯತೆ ಇತಿ ಮಂತ್ರ. ಜ್ಞಾನ ಕೊಟ್ಟು ನಮ್ಮನ್ನು ಕಾಪಾಡ್ತಾನಲ್ಲ, ಮಂತ್ರ ಅಂತ ಕರೀತಾರೆ. ತುಂಬಾ ಜನ ಮಂತ್ರ ಮಂತ್ರ ಅಂತಾರಲ್ಲ, ಯಾತಕ್ಕೆ ಅಂತಾರೆ ಅಂತ ಗೊತ್ತಿರೋದಿಲ್ಲ. ನಮ್ಮ ಪ್ರಕಾರ ಮಂತ್ರ ಅಂದ್ರೆ ಗೊತ್ತೇನು? ಮೆಲ್ಲ ಮಾಡ್ಕೊಂಡು ಏನೋ ಮಂತ್ರ ಹೇಳುತ್ತಾನೆ. ಕೆಲವರು ಮಂತ್ರ ಹೇಳಿದ್ರು, ಮಂತ್ರ ಮಂತ್ರ ಹೇಳಿದ್ರು ಅಂತ ಬೈದ್ರು ಅಂತಾನೆ ಅರ್ಥ. ಮಂತ್ರ ಭಾಗವ ಆಗುತ್ತೋ, ಮಂತ್ರ ಪುಷ್ಪ ಆಗುತ್ತೋ, ಹೋಗು, ಲೇಟೇ ಬಂದಿದೆಯಲ್ಲ, ಆಗಿನಿಂದ ಕಾಯ್ತಿದಾರಾಗ ಹೋಗು, ಮಂತ್ರ ಪುಷ್ಪ ಆಗುತ್ತೆ ಅಂತ ಹೇಳುತ್ತಾರೆ. ಮಂತ್ರ ಹೇಳಿಕೊಂಡು ಬೈಸ್ಕೊಳ್ಳೋದು ಅಂತ ಬೈಗಳು ಅಂತ. ಇದೇ ನೀವು ಚಿತ್ರ ಅರ್ಥಗಳು. ಮಂತ್ರ ಮಂತ್ರ ಅಂತ ಯಾಕೆ ಕರೀತಾರೆ ಅಂತ ಯಾರು ಯೋಚನೆ ಮಾಡಿಲ್ಲ. ಮೂಲದ ಆಚಾರ್ಯ ಬರೀತಾ ಇರೋದಕ್ಕೆ ಮನನಾಥ ಪ್ರಾಯತೆ ಐತಿ ಮಂತ್ರ. ಯೋಚನೆ ಮಾಡ್ತಾ ಮಾಡ್ತಾ ಹೋದಂತೆ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡುತ್ತಲ್ಲ, ಅದಕ್ಕೆ ಮಂತ್ರ ಅಂತ ಕರೀತಾರೆ. ಮನನಾಥ್ ಪ್ರಾಯತೆ ಇತಿ ಮಂತ್ರ. ಅದಕ್ಕೆ ವೆಂಕಟೇಶ ಮಂತ್ರ ಹೇಳು, ನೀವು ಒಳ್ಳೇದಾಗತ್ತೆ. ವೆಂಕಟೇಶ 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 ಯೋಚನೆ ಮಾಡ್ತಾ ಮಾಡ್ತಾ, ನಾವು ಯೋಚನೆ ಮಾಡಿದ್ರೆ ಸುಮ್ಮನೆ ಅಂತೇವಾದ್ರೆ ಮಂತ್ರ ಆಗೋದಿಲ್ಲ. ಅರ್ಥ ಯೋಚನೆ ಮಾಡ್ತಾ ಮಾಡ್ತಾ ಹೋಗುದು. ಓ ವೆಂಕಟೇಶ ಅಂದ್ರೆ ಏನು? ಸರ್ವ ಪಾಪಾನಿ ವೇಂ ಪ್ರಾಹುಹು ಕತಃ ತದ್ದಾಹ ಉಚ್ಯತೆ. ಎಲ್ಲಾ ಪಾಪಗಳನ್ನು ಒಟ್ಟಾಗಿ ವೇಂ ಅಂತ ಕರೀತಾರೆ. ಕಟ ಅಂದ್ರೆ ಸುತ್ತಾಕತ್ತೆ ಅಂತ ಅರ್ಥ. ವೆಂಕಟ ಅಂದ್ರೆ ವೆಂಕಟ ಪರ್ವತ, ಅದರ ಮೇಲೆ ಸ್ವಾಮಿಯಾಗಿ ನಿಂತಿದ್ದಾನೆ, ಅದಕ್ಕೆ ವೆಂಕಟೇಶ ಅಂತ ಕರೀತಾರೆ. ಸಂಕಟ ಹರಣ ಅಂತ ಅರ್ಥ. ವೆಂಕಟ ಹನುಮಾನನೇ ಸಂಕಟ ಹರಣ ಅಂತಾನೆ ಅರ್ಥ. ಇನ್ನು ಯೋಚನೆ ಮಾಡ್ತಾ ನಮ್ಮ ಸಂಕಟ ಪರಿಹಾರ ಆಗಲೇಬೇಕಾಗ, ಸಂಕಟ ಪರಿಹರಿಸುವವನು ಅಂತ. ಇವನ ಪ್ರಕಾರ ವೆಂಕಟ ಅಂದ್ರೆ ಏನೋ ಸುಮ್ಮನೆ ಮೆಕ್ಯಾನಿಕರು ಹೇಳ್ತಾ ಇರ್ತಾನೆ. ಮನನ ಮಾಡಿದ್ರೆ ತಾನೆ ರಕ್ಷಣೆ ಮಾಡೋದು, ಮನನೇ ಮಾಡೋದಿಲ್ಲ. ಆ ಯೋಚನೆ ಬರಬೇಕು. ಮನನ ಪ್ರಾಯತೆ ಇತಿ ಮಂತ್ರ. ಸ್ವಧ ಸ್ವಧ ಪರಮಾತ್ಮ ಸ್ವಧ ಅಂತ ಯಾತಕ್ಕೆ? ಸ್ವಯಮೇವ ಧಾರಿಯತೆ ವಿಶ್ವ ಇತಿ ಸ್ವಧ. ಯಾರ ಹೆಲ್ಪು ಪರಮಾತ್ಮನೇ ಬೇಕಿಲ್ಲ, ಸ್ವಂತ ತಾನೇ ಹಿಡ್ಕೊಂಡಿದ್ದಾನೆ. ಅದಕ್ಕೆ ಸ್ವಧ ಅಂತ ಪರಮಾತ್ಮನ ಹೆಸರು. ಆಜ್ಯ ಅಂತ ಪರಮಾತ್ಮನ ಹೆಸರು. ಬರೀ ತುಪ್ಪ ಅಂತ ಅಷ್ಟೇ ಅರ್ಥ. ಆಜ್ಯ ಅಂದ್ರೆ ಏನು? ಆ ಸಮಂತಾತ್ ಜಾಯಾನ್ನಿತಿ ಆಜ್ಯಂ. ಎಲ್ಲರಿಗಿಂತ ದೊಡ್ಡವನು, ಅದಕ್ಕೆ ಪರಮಾತ್ಮನಿಗೆ ಆಜ್ಯ ಅಂತ ಕರೀತಾರೆ. ರುಕ್ ಅಂದ್ರೇನು? ಅರ್ಚತ್ವಾತ್ ರುಕ್, ಎಲ್ಲರಿಂದ ಪೂಜಿತನಾಗ್ತಾನೆ, ಪರಮಾತ್ಮನ ರುಕ್ ಅಂತ ಕರೀತಾರೆ. ಅದನ್ನೆಲ್ಲ ಬಿಡಿಸೋದು ನೋಡಿದ್ರೆ ಪರಮಾಶ್ಚರ್ಯವಾಗಬೇಕು ನಮಗೆ. ಪರಮಾತ್ಮನಿಗೆ ದರ್ಭೆ ಅಂತ ಹೆಸರಂತೆ. ದರ್ಭೆ ಪರಮಾತ್ಮನಿಗೆ ಹೆಸರು. ದರ್ಭ ಏನ್ ಹಾಗಂದ್ರೆ ಅರ್ಥ? ದರಭೃತ್ ದರ್ಗಃ, ದರಭೃತ್ ದರ್ಭಃ, ದರ್ಭ ಆ ಪದ ಬಿಡಿಸ್ಬೇಕು. ದಾರಾಭ ದಾರಾಭ ದರ್ಭ. ದರ ಅಂದ್ರೆ ಶಂಖ, ಭೃತ್ ಅಂದ್ರೆ ಧರಿಸಿದವನು, ಪಾಂಚಜನ್ಯ ಶಂಖವನ್ನು ಹಿಡಿದವನು ಅಂತ ಅರ್ಥ. ಅದಕ್ಕೆ ದರ್ಭ ಶಬ್ದಕ್ಕೆ ಪಾಂಚಜನ್ಯಧಾರಿ ಅಂತ ಅರ್ಥ. ಎಷ್ಟು ಆಶ್ಚರ್ಯ! ಇದೆಲ್ಲ ನೋಡಿದಾಗ ಪದ ಬಿಡಿಸ್ತಾ ನಮಗೆ ಹೌದಲ್ಲ ಅಲ್ಲೇ ಈಗ ಅಂತ ಅನ್ಸುತ್ತಾಗ, ನೋಡೋದಕ್ಕಿಂತ ಮುಂಚೆ ಗೊತ್ತಾಗೋದಿಲ್ಲ, ನೋಡಿದಾಗ ಅಲ್ಲೇ ಇರುತ್ತೆ. ವಿದ್ಯಾರ್ಥಿ ಸಾಲು ಮಾಡಕ್ಕೆ ಬರ್ತಾ ಇಲ್ಲ, ಮೇಷ್ಟ್ ಹೇಳ್ತಾ ನೋಡು ಅಲ್ಲೇ ಇದೆ ನೋಡು, ಸರಿಯಾಗಿ ಯೋಚನೆ ಮಾಡು, ಅಯ್ಯೋ ಯಾವುದೋ ಬಿಟ್ಟುಬಿಟ್ಟಿರ್ತಾರೆ. ಈಗ ಗೊತ್ತಾಯ್ತು ಅಂತ ಹೇಳ್ತಾರೆ ಆ ಟೈಪ್. ಆ ರೀತಿ ಹೇಳ್ತಾ ಹೋಗೋದಕ್ಕೆ ಭಾಷ್ಯ, ಅದಕ್ಕೆ ತಾತ್ಪರ್ಯ ಅಂತ ಹೆಸರು. ಅದನ್ನೆಲ್ಲ ತಿಳಿಸ್ತಾರೆ. ಅರ್ಜುನ ಈ ರೀತಿ ತಿಳ್ಕೊಂಡು ಉಪಾಸನೆ ಮಾಡಿದರೆ ಅವರು ಮಹಾತ್ಮರು, ಅವರಿಗೆ ಸದ್ಗತಿ ಖಚಿತ. ಅದನ್ನು ಬಿಟ್ಟು ಕೆಲವರು ಇದ್ದಾರೆ, ಅವ್ರ ಉಪಾಸನೆ ಹೇಗೆ ಮಾಡ್ತಾರೆ ಹೇಳುತ್ತೇನೆ ಕೇಳು ಅಂತ ಒಂದು ಗುಂಪಿನ ಬಗ್ಗೆ ಹೇಳ್ತಾನೆ. ಈಗ ದೇವರನ್ನ ಒಂದು ರೀತಿ ನಂಬಿದವರು, ಸರಿಯಾಗಿ ನಂಬದವರು, ಅವರ ಕಥೆ ಹೇಳ್ತಾರೆ ಪರಮಾತ್ಮ. ಹೆಚ್ಚು ಕಡಿಮೆ ಹೆಚ್ಚು ಜನ ಆಗ ಬಿಟ್ಟು ದೇವರನ್ನು ಹಿಡಿದಿದ್ದೇವೆ ಅಂತ ಯಾರು ತಿಳ್ಕೊಂಡಿದ್ದಾರೆ ಅವರೆಲ್ಲ ಈ ಗುಂಪಿಗೆ ಸೇರೋ ಜನಗಳು. ತ್ರೈ ವಿದ್ಯಾ ಮಾಂ ಸೋಮಪಾಹ ಪೂತ ಪಾಪಾಹ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯವಾಸಾಧ್ಯ ಸುರೇಂದ್ರ ಲೋಕಂ ಅವ ಅಶ್ಚಂತೆ ದಿವ್ಯಾನ್ ದಿವಿ ದೇವ ಭೋಗಾನ್ ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮ ಮನು ಪ್ರಪನ್ನಾಹ ಗತಾಗತಂ ಕಾಮ ಕಾಮಾನಭಂತೆ. ಎರಡು ಶ್ಲೋಕದೊಳಗೆ ಸಾಮಾನ್ಯ ಜನ ಏನು ತಪ್ಪು ಮಾಡ್ತಾರೆ ಅಂತ ಭಗವಂತ ಹೇಳುತ್ತಾರೆ. ತುಂಬಾ ಜನ ಬಹಳ ಅಪೂರ್ವವಾಗಿ ಗಮನಿಸಬೇಕಾದ ಶ್ಲೋಕಗಳು. ದೇವರನ್ನು ನಂಬಿದ್ದೇವೆ ಅಂತ ಹೇಳ್ತಾ ಇರ್ತಾರೆ. ಪಾಪ ಸ್ವಾಮಿ, ದೇವರು ನಂಬಿದ್ದೇವೆ, ಪೂಜೆ ಬಿಟ್ಟೇ ಇಲ್ಲ, ಕೆಲಸ ಆಗ್ತಾರೇ ಇಲ್ಲ. ಎರಡನೇ ಪೂಜೆ ಬಿಟ್ಟೇ ಇಲ್ಲ, ಏನು ಕೆಲಸ ಆಗ್ತಾರೆ, ಇನ್ನೊಬ್ಬನು ಬಿಟ್ಟಿದ್ದಾನೆ, ಅವನ ವಿಷಯ ಬಿಟ್ಟುಬಿಡಿ, ನಾವು ಮಾಡ್ತಾ ಇದ್ದೆ ನಮಗೆ ಯಾಕೆ ಆಗ್ತಾ ಇಲ್ಲ ನೋಡಿ. ಆಗಾಗ ಆಯ್ತು, ಕೊನೆಗೆ ತಪ್ಪಿಕೊಂಡು ಹೋಗ್ಬಿಡ್ತಾ ಕಡೆಗೆ, ಎಲ್ಲ ಬಂತು ಎಲ್ಲ ಹೋಯ್ತು, ಯಾಕಕ್ಕೆ ಹೀಗಾಗತ್ತೆ? ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಬಹಳ ಅಪೂರ್ವ ಶ್ಲೋಕ. ನಮ್ಮ ಉಪಾಸರು ಎಲ್ಲಿ ಮಿಸ್ಟೇಕ್ ಇದೆ? ಈಗ ಕರೆಂಟ್ ಹಾಕ್ತೇನೆ, ಹಾಕ್ತಾ ಬರೋದು ಜಿದ್ದಕ್ಕೆ ಹೋಗ್ಬಿಡುತ್ತೆ, ಮತ್ತೆ ಬರುತ್ತಾ ಹೋಗುತ್ತೆ ಬರುತ್ತಾ ಬರುತ್ತೆ. ಯಾಕೆ ಹೀಗಾಗುತ್ತೆ ಅವನಿಗೆ ಗೊತ್ತು. ಎಲ್ಲಿ ಲೂಸ್ ಕಾಂಟ್ಯಾಕ್ಟ್ ಅಂತ ಕರೀತಾನೆ, ಲೂಸ್ ಕಾಂಟ್ಯಾಕ್ಟ್ ನಮ್ದ ಲೂಸ್ ಥಿಂಕಿಂಗ್, ಅದಕ್ಕೆ ಹಾಗಾಗುತ್ತೆ ಅಂತ ಹೇಳಿದ. ಲೂಸ್ ಕಾಂಟ್ಯಾಕ್ಟ್ ಇದ್ದಕ್ಕೆ ದಿಬ್ಬೆ ಬೆಳೆದು ಹೋಗ್ತಾ ಇದೆ, ಇಲ್ಲಿ ಟೈಟ್ ಇದ್ದಾಗ ಸಮಸ್ಯೆನೆ. ಅದನ್ನ ಹೇಗೆ ಮಾಡಬೇಕು ಅಂತ ಹೇಳ್ತಾನೆ. ಎರಡು ಶ್ಲೋಕಗಳು ತುಂಬಾ ಬೆಳಕಿರತಕ್ಕಂತ ಶ್ಲೋಕಗಳು. ಅದಾಗ್ತಿರ್ಲಿಕ್ಕೇನೆ ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವದ್ಗೀತೆಯಲ್ಲಿ ಯಾವ್ದನ್ನು ಮಾಡ್ತಾರೆ ಶ್ಲೋಕ ಬರೆಯಾಗಿಲ್ಲ ಅಂತ ಶ್ಲೋಕ. ಆ ಶ್ಲೋಕ ಬರೋದು ಇವತ್ತು ಈಗಿನಿಂದ ಮುಂದಿನ ಮೂರನೇ ಶ್ಲೋಕನೇ ಅದು. ಒಂದು ಎರಡರಲ್ಲಿ ತಪ್ಪೇನ್ ಮಾಡ್ತಾರೆ ಅಂತ ಹೇಳುತ್ತಾ ಮೂರರಲ್ಲಿ ಸರಿ ಹೇಗೆ ಮಾಡಬೇಕು ಅಂತ ಪರಮಾತ್ಮ ಹೇಳುತ್ತಾರೆ. ಎರಡು ತಪ್ಪುಗಳ ಬಗ್ಗೆ ಹೇಳುತ್ತಾ ಅಲ್ಲಿ ದುರಾತ್ಮರ ಬಗ್ಗೆ ಹೇಳಿ ಆಮೇಲೆ ಮಹಾತ್ಮರ ಬಗ್ಗೆ ಹೇಳಿದನಲ್ಲ, ಹಾಗೆ ಅಸದುಪಾಸನೆಯನ್ನು ಮೊದಲು ಹೇಳಿ ಸದುಪಾಸನೆಯ ಬಗ್ಗೆ ಪರಮಾತ್ಮ ಹೇಳುತ್ತಾನೆ. ಆ ಶ್ಲೋಕಗಳನ್ನ ನಾವು ಸರಿಯಾಗಿ ಓದಿದರೆ ನಿಜವಾದ ಅರ್ಥದಲ್ಲಿ ಮನನಾರ್ಥ ಅದೇ ಮಂತ್ರ ಆಗೋದಾಗ ಯೋಚನೆ ಮಾಡಿದ ತಕ್ಷಣ ಹೋ ರಾಂಗ್ ಮೆಥಡ್ ಇದು ಕರೆಕ್ಟ್ ಅಂತಕ್ಕಂಥ ಎಚ್ಚರಿಕೆ ಕೊಡುತ್ತಲ್ಲ, ಆಗ ಭಗವದ್ಗೀತೆಯ ಒಂದೊಂದು ಶ್ಲೋಕನೂ ಮಂತ್ರ ಆಗಿಬಿಡುತ್ತಾಗ ಒಂದೊಂದು ಪದನೂ ಮಂತ್ರ ಆಗುತ್ತೆ. ಆ ಮಂತ್ರವನ್ನು ಭಗವದ್ಗೀತೆಯ ಶ್ಲೋಕಗಳನ್ನು ಮಂತ್ರವಾಯಿಸಿದ ಶ್ರೇಯಸ್ಸು ಭಾಷ್ಯ ತಾತ್ಪರ್ಯಗಳದು. ಅದು ಆಚಾರ್ಯರ ಅಸಾಧಾರಣವಾದ ಕೊಡುಗೆ ಎಂಬುದನ್ನು ನಾವು ಭಾವಿಸಬೇಕು. ಅದರಲ್ಲಿ ನಿಜವಾದ ಯಶಸ್ಸಿದೆ. ಇಷ್ಟು ಇವತ್ತು ನೋಡ್ತಾ ನಾಳೆ ಪ್ರವಚನ ಇರೋದಿಲ್ಲ, ನಾಡಿದ್ದು ಪ್ರವಚನ ಮುಂದುವರಿಯುತ್ತೆ. ಶನಿವಾರ ಮತ್ತು ಭಾನುವಾರ ಪ್ರವಚನ ಮುಗಿದು ಭಾನುವಾರ ಎಂದಿನಂತೆ ಮಂಗಳವಾಗುತ್ತೆ. ಈ ಅಧ್ಯಾಯ ಮುಗಿಯುತ್ತೆ ನಿಶ್ಚಿಂತೆಯಾಗಿ. ಅಧ್ಯಾಯ ಆರನೇ ಒಂಬತ್ತನೇ ಅಧ್ಯಾಯ ಮುಗದೇ ಮುಗಿಯುತ್ತೆ. ಎಲ್ಲ ಶ್ಲೋಕಗಳನ್ನು ನೋಡ್ತಾ ನಾಡಿದ್ದು ಸರಿಯಾಗಿ 7 ಗಂಟೆಗೆ ಪ್ರಾರಂಭವಾಗಿ ಆ ಶನಿವಾರ ಭಾನುವಾರ 2 ದಿವಸದಲ್ಲಿ ಇದನ್ನು ಮುಗಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತಸಂತಾಪಂ ವಿನಿಗೃಂಥತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನಿ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿಹಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ದೇವಂ ನಾರಾಯಣಂ ಮತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಗುಣಗಣನಿಲಯಂ ಪತಿಂಬ್ರಮಾಯಾಃ ಜಗದಗದಹನಂ ಚ ವಾಸವೀ ಸೂನುಂ ಮುನಿಕುಲತಿಲಕಂ ಚ ಪೂರ್ಣಬೋಧಂ ಗುರುಮತಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಪರಮಪವಿತ್ರವಾದ ಶ್ರೀಮದ್ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ ಭಗವಂತ ಅರ್ಜುನನಿಗೆ ಜ್ಞಾನ ವಿಜ್ಞಾನಗಳನ್ನು ಹೇಳ್ತಾನೆ. ಜ್ಞಾನ ಅಂದರೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಸಮಸ್ತ ಜಗತ್ತಿನ ಸಮಸ್ತ ವಿಷಯಕ್ಕೂ ಕಾರಣನಾಗಿದ್ದಾನೆ ಮೊದಲಾದನ್ನು ತಿಳಿಸಿ ಮುಂದೆ ಅಹಂ ಚತುರಹಂ ಯಜ್ಞ ಸ್ವಧಾಹಮಹಮೌಷಧಂ ಇತ್ಯಾದಿಯಾಗಿ ತನ್ನ ವ್ಯಾಪ್ತಿ ಪ್ರತಿಯೊಂದು ಯಜ್ಞ ಯಾಗ ಯಾವುದೇ ಕರ್ಮ ಮಂತ್ರ ಋಕ್ ಯಜುಹು ಸಾಮ ಎಲ್ಲದರಲ್ಲೂ ಕೂಡ ಆಯಾ ಹೆಸರಿನಿಂದ ತಾನೇ ಪ್ರತಿಪಾದ್ಯನಾಗಿ ತಾನೇ ಸನ್ನಿಹಿತನಾಗಿ ಆ ವಸ್ತುಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡೋ ಹಾಗೆ ಪರಮಾತ್ಮ ಮಾಡ್ತಾನೆ. ಅದನ್ನು ತಿಳಿಸಿ ಗತಿ ನಿವಾಸ ಶರಣಂ ನಿವಾಸ ಗತಿ ನಿವಾಸ ಬಹುಸ್ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಹೀಗೆಲ್ಲ ತಾನೇ ಗತಿ, ತಾನೇ ಸ್ಥಾನ, ತಾನೇ ಶರಣ, ತಾನೇ ಉತ್ಪತ್ತಿ ಕಾರಣ, ಪ್ರಭವ ಪ್ರಳಯ, ತಾನೇ ಪ್ರಳಯ ಕಾರಣ, ಹೀಗೆಲ್ಲ ನಿರೂಪಣೆ ಮಾಡ್ತಾ ಬರುತ್ತಾನೆ. ಮುಂದೆ ಅದನ್ನು ಮುಂದುವರಿಸಿಬಿಟ್ಟು ಮತ್ತೆ ತಪಾಮಿ ಅಹಂ ಅಹಂ ವರ್ಷಂ
ನಿಗೃಹಾಮಿ ಉತ್ಸೃಜಾಮಿ ಚ ಅಮೃತಂಚವ ಮೃತ್ಯುಶ್ಚ ಸದಸಚ್ಚವ ಮಾಹಂ ಸದಸಚ್ಚ ಅಹಂ ಅರ್ಜುನ. ಅರ್ಜುನ, ನಾನು ತಪಾಮಿ ಅಹಂ ವರ್ಷಂ ನಿಗೃಹಾಮಿ ಉತ್ಸೃಜಾಮಿ ಚ. ಸೂರ್ಯನೊಳಗೆ ಬಿದ್ದು ಬೆಳಕನ್ನು ಕೊಡುವವನು ನಾನೇ, ಮತ್ತು ಈ ಮೋಡಗಳಲ್ಲಿದ್ದು ಇಂದ್ರಾದಿ ದೇವತೆಗಳ ಮೂಲಕವಾಗಿ ವರ್ಷಂ ನಿಗೃಹಾಮಿ ಉತ್ಸೃಜಾಮಿ ಚ. ವರ್ಷ ಅಂದರೆ ಮಳೆ, ಮಳೆಯನ್ನು ಸುರಿಸ್ತೇನೆ, ಮಳೆಯನ್ನು ನಿಲ್ಲಿಸ್ತೇನೆ. ಈಗ ಸೃಷ್ಟ್ಯಾದಿ ಕಾರಣ ಅಷ್ಟೇ ಅಲ್ಲ, ವೃಷ್ಟ್ಯಾದಿ ಕಾರಣ ಕೂಡ ಪರಮಾತ್ಮ ಹೌದು. ಸೃಷ್ಟಿ ಮೊದಲಾದವುಗಳಿಗೆ ಅವನು ಕಾರಣ, ವೃಷ್ಟಿ ಮೊದಲಾದವುಗಳಿಗೆ ಅವನೇ ಕಾರಣ. ಅದರ ಜೊತೆ ನಿಗೃಹಾಮಿ ಬರೆ ಮಳೆ ನಿಲ್ಲಿಸ್ತೇನೆ ಅಲ್ಲ, ಮಳೆ ಬರದಂತೇನೂ ಮಾಡ್ತೇನೆ, ಬಂದ ಮಳೆ ನಿಲ್ದಂತೆನೂ ಮಾಡ್ತೇನೆ. ಬಡೆ ಕಾಲದಲ್ಲಿ ಮಳೆ ಬಂದರೆ ನಿಲ್ಲೋದೇ ಇಲ್ಲ ಅಂತ ಮಳೆ ತರಿಸ್ತಾನೆ. ಅನಾವೃಷ್ಟಿ ಬಂದ ಕಾಲಕ್ಕೆ ಮಳೆ ಬರೋದೇ ಇಲ್ಲ. ಅಂದರೆ ಮಳೆ ಬಂದರೂ ಬರದೆ ಹೋದರೂ ಎಲ್ಲದಕ್ಕೂ ಸ್ವತಃ ತಾನೇ ಕಾರಣ. ಅದರ ಜೊತೆಗೆ ಅಮೃತಂಚೈವ ಮೃತ್ಯುಶ್ಚ ಸದಸಚ್ಚ ಏವ ಅಹಂ ಅರ್ಜುನ. ಅಮೃತಂಚೈವ ಮೃತ್ಯುಶ್ಚ ಅಮೃತಂ, ಅಮೃತಕ್ಕೆ ಕಾರಣ ನಾನೇ, ಅಮೃತಕ್ಕೆ ಕಾರಣ ನಾನು. ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ಅಮೃತ ಅಂತಾನೆ ಭಗವಂತನ ಹೆಸರು. ಅಮೃತಂ, ನಾನೇ ಅಮೃತ ಅಂತ ಹೇಳಿದ. ಅಮೃತ ಮಥನದ ಕಾಲಕ್ಕೆ ಈ ಮಾತು ಸತ್ಯ ಮಾಡ್ತಾನೆ ಪರಮಾತ್ಮ. ದೇವತೆಗಳೆಲ್ಲ ಅಮೃತಕ್ಕೋಸ್ಕರವಾಗಿ ಮಥನ ಮಾಡಿದರೆ ಆಗ ಭಗವಂತ ಧನ್ವಂತರಿ ನಾಮ ರೂಪದಿಂದ ಅಮೃತವನ್ನು ಕೈ ಹಿಡಿದು ತರ್ತಾನೆ, ಎಲ್ಲರಿಗೂ ಹಂಚುತ್ತಾನೆ ದೇವತೆಗಳಿಗೆ. ತಾನು ಕುಡಿಯೋದಿಲ್ಲ, ಇದನ್ನು ಗಮನಿಸಬೇಕು. ತಾನು ಕುಡಿಯೋದಿಲ್ಲ, ತಾನೇ ಅಮೃತ, ತಾನೇ ಅಮೃತ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅಮೃತವನ್ನು ಕುಡಿದೇ ಇದ್ದಂಥ ಏಕಮಾತ್ರ ವ್ಯಕ್ತಿ ಭಗವಂತ. ವಾಯುದೇವರು ಅಮೃತ ಸ್ವರೂಪರು, ರುದ್ರದೇವರು ವಿಷವನ್ನು ಕುಡಿದವರು, ಅದನ್ನು ಜೀರ್ಣಿಸಿಕೊಂಡು ವಿಷಕಂಠರಾದವರು. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಅಮೃತಂಚೈವ ವಿಷ್ಣು ಸಹಸ್ರನಾಮದ ಪದ, ಅಮೃತ ಅನ್ನೋ ಪದ ಎಷ್ಟು ಸಾರ್ಥಕವಾದ ಪದ. ಭಗವಂತನೇ ಅಮೃತ, ಆತ ಮುಟ್ಟಿದ್ದು ಅಮೃತ, ಆತ ಕೊಟ್ಟಿದ್ದು ಅಮೃತ. ನಾವು ದೊಡ್ಡವರು ಮನೆ ಬಂದಾಗ ಅವರು ಕೊಟ್ಟಿದ್ದೇ ಪ್ರಸಾದ ಅಂತ ತಿಳ್ಕೊಳ್ಳೋದಾದರೆ ಇನ್ನು ಭಗವಂತ ಕೊಟ್ಟಿದ್ದು ಅಮೃತ ಅಂಬುದ್ರಲ್ಲಿ ಏನು ಆಶ್ಚರ್ಯ? ಅಮೃತ, ಅದಕ್ಕೆ ಇನ್ನೊಂದು ಅರ್ಥ, ಅಮೃತ ಸಾಧನ. ಅಮೃತ ಅಂದರೆ ಮೋಕ್ಷ, ಮೋಕ್ಷಕ್ಕೆ ಸಾಧನ. ಅಮೃತ ಅಂದರೆ ಜ್ಞಾನ, ಜ್ಞಾನಕ್ಕೆ ಸಾಧನ ನಾನೇ. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತ ಹಂತಿತಿ. ಭಗವಂತ ಗುರುಗಳಲ್ಲಿದ್ದು ತಾನೇ ಜ್ಞಾನವನ್ನು ಕೊಡ್ತಾನೆ, ಬುದ್ಧಿಯೊಳಗಿದ್ದು ತಾನೇ ಅದನ್ನು ಅರ್ಥ ಮಾಡಿಸಿಕೊಡ್ತಾನೆ. ಈ ರೀತಿ ಯೋಚನೆ ಮಾಡಿದರೆ ಅಮೃತಂ, ಸ್ವತಃ ಅಮೃತ ಪ್ರತತ. ಇದನ್ನು ಅರ್ಥ ಮಾಡಿಕೊಂಡ್ರೆ ದೇವತೆಗಳು ಈ ಶ್ಲೋಕದ ಬುದ್ಧಿಯೇ ಬರತಕ್ಕಂಥ ಪ್ರಸಂಗಕ್ಕೆ ಇದಕ್ಕೆ ವಿವರಣೆ ರೂಪವಾಗಿದೆ, ಅದರಲ್ಲೇ ನೋಡಬಹುದು ನಾವು. ಮೃತ್ಯುಶ್ಚ ಮೃತ್ಯು ನಾನೇ, ಮೃತ್ಯುವಿಗೆ ಕಾರಣ ನಾನು ಅಂತ ಅರ್ಥ. ಮೃತ್ಯುವಿಗೆ ಕಾರಣ ನಾನು, ಮತ್ತು ಮೃತ್ಯು ಶಬ್ದಕ್ಕೆ ನರಸಿಂಹ ಅಂತ ಅರ್ಥ. ನಾನು ನರಸಿಂಹ, ಅಮೃತ ಅಂದರೆ ಧನ್ವಂತರಿ, ಮೃತ್ಯು ಅಂದರೆ ನರಸಿಂಹ. ಮೃತ್ಯು ನಾನು, ಮೃತ್ಯುವಿಗೆ ಕಾರಣ ನಾನು. ಮೃತ್ಯು ಅಂದರೆ ಯಮ, ಇವತ್ತು ಯಮದೀಪದಾನದ ದಿವಸ ಇದು, ತ್ರಯೋದಶಿ ಆಶ್ವೇದ ಕೃಷ್ಣ ತ್ರಯೋದಶಿ ಸಾಯಂಕಾಲ ಯಮದೀಪವನ್ನು ಹಚ್ಚಬೇಕು ಅಂತ ನಿಯಮ. ಅದರಿಂದ ನಮಗೆ ನರಕದ ಭಯ ತಪ್ಪುತ್ತೆ ಅಂತ ತಾತ್ಪರ್ಯ. ಆ ದೃಷ್ಟಿಯಲ್ಲಿ ನಾನೇ ಯಮ, ಮತ್ತು ಯಮನಿ ದೀಪ ಹಚ್ಚೋದಲ್ಲ, ಯಮನ ಅಂತರ್ಗತನಾದ ಭಾರತೀಯರವಣ ಮುಖ್ಯ ಪ್ರಾಣ ಅಂತರ್ಗತನಾದ ರಾಮದೇವರಿಗೆ ಅರ್ಪಿಸಬೇಕು ಅಂತ ಹೇಳುತ್ತಾರೆ. ಯಮದೇವರ ಸಭೆಯಲ್ಲಿ ಪೂಜಿತವಾದ ರೂಪ ರಾಮರೂಪ ಅಂತ ಆಚಾರ ಹೇಳುತ್ತಾರೆ. ಅದಕ್ಕೆ ದಾಸರಾಯರು ಹೇಳುತ್ತಾರೆ, ಕಾಮಕ್ರೋಧವನ್ನು ಬಿಟ್ಟರೆ ನಮಗೆ ಸದ್ಗತಿ, ಕಾಮಕ್ರೋಧ ಬಿಡಲಿಕ್ಕೆ ರಾಮನಾಮವನ್ನು ಉಡಿಯಿರುಡಿ ಅಂತ ಹೇಳುತ್ತಾರೆ. ಯಮ ರಾಮ, ರಾಮ ಸರ್ವೋತ್ತಮ, ಯಮ ನರಕದ ನಿಯಾಮಕ ದೇವತೆ. ಆದ್ದರಿಂದ ಮೃತ್ಯು ನಾನೇ. ಇವತ್ತು ಎಷ್ಟೊತ್ತು ಯಮದೀಪ ಹಚ್ಚುತ್ತಾರೆ? 99 ಪಾಲು ಜನ ಹಚ್ಚೋದಿಲ್ಲ, 99 ಪಾಲ ಜನ ಯಮನಿಗೆ ಅಂತ ಹಚ್ಚುತ್ತಾರೆ. ಅದಲ್ಲ, ಸೂರ್ಯನಿಗೆ ಅರ್ಘ್ಯ ಅಲ್ಲ, ಸೂರ್ಯಾಂತರ್ಗತ ಭಗವಂತನಿಗೆ ಸಮರ್ಪಣೆ. ಯಮನಿಗೆ ದೀಪ ಅಲ್ಲ, ಯಮಾಂತರ್ಗತನಾದ ಭಗವಂತನಿಗೆ ಸಮರ್ಪಣೆ. ಅದಿಲ್ಲದೆ ಹೋದರೆ ನಮ್ಮ ಅರ್ಥ ಮುಂದೆ ಅದನ್ನೇ ಹೇಳ್ತಾರೆ ಭಗವಂತ. ಎಲ್ಲ ಅಧ್ಯಾಯದಲ್ಲಿ ತಪ್ಪು ಮಾಡಿದ್ರೆ ಏನಾಗುತ್ತೆ ಅಂತಲೂ ಹೇಳ್ತಾರೆ. ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚ.